அப்ரமம் பங்கரஹிதம் அஜடம் விமலம் சதா ஆனந்த தீர்த்தமத்லம் பஜேதாபத்ரயாபகம் மித்யா சித்தாந்த துத்வாந்த வித்வம்சன விசக்ஷண ஜெய்தீர்த்தாக்கியதனிர்பாசதாம் நோஹிருதம்பரே அர்த்திகல்பித கல்போயம் பிரத்யத்திரத கேசரி வியாசதீர்த்த குருபூயாத் அஸ்மதிஷ்டாத் சித்தையே தபோ வித்யா விரக்தியாதி சத்குணோகாகரானம் வாதிராஜ குருன் வந்தே ஹைகிரீவராஷ்யான் பூஜ்ய ராகவேந்திராய சித்தி தர்மரதாய ச பஜதாம் கல்பவருஷாய நமதாம் காமதேனவே துர்வாதி துவாந்தரவையே வைஷ்ணவேந்தி வரேந்தவே ஸ்ரீராகவேந்திர குருவே நமோ அத்தியந்தயாளவே ஆபாதமௌலி பர்யந்தம் குருணாம் ஆக்தி ஸ்மரே தேன விக்னாஹ ப்ரஷ்யந்தி சித்திஞ்ச மனோரதாஹ ஹரிஹி ஓம் ஸ்ரீ குருப்யோ நமஹ. நாவு புருஷ சூக்த அர்த்தானுசந்தான மாட்தா வந்திதீவி. நிமகெல்லரிகே தெரிந்தே ருக்வேத புருஷ சூக்தத்தில் 16 மந்திரங்களும் யஜுர்வேத புருஷ சூக்தத்தில் 18 மந்திரங்களிவே. அல்லி ருக்வேதத 16 மந்திர யஜுர்வேதத 18 மந்திர எரடூ கூட அதுல இது கொனே மந்திரவாகிது. அது த்ரிஷ்டுப் சந்தஸ்னிருவந்தது. ஆ யஜுர்வேதலிருவ எக்ஸ்ட்ரா எரடு மந்திரங்களு அவு 16-17 மந்திரவாகி வருத்து. 18 யஜுர்வேத 16 ருக்வேத ஒந்தே மந்திர. யஜுர்வேதத 16-17 மந்திரங்களு அவு ருக்வேதத்தில் வருவதில்ல, யஜுர்வேதத்தில் மாத்திர இருவந்தது. அதரல்லி நாவு 16 மந்திர அதனு நாவு நோடிதிவி. வேதாஹமேதம் புருஷம் மகாந்தம் ஆதித்யவர்ணம் தமசஸ்து பாரே சர்வாணி ரூபாணி விசித்திய தீர நாமானி கிருத்வா அபிவதன் யதாஸ்தே அன்னுவதனு நாவு ராயர வியாக்கியான. அதே விதவாகி ಅಜ್ಞಾನ ಕರ್ತೃಕ ಅಂತೇಳಿ ಯಾರು ಮಾಡಿದ್ದಾರೋ ಗೊತ್ತಿಲ್ಲ, ಒಂದು ದ್ವೈತ ವ್ಯಾಖ್ಯಾನ, ದ್ವೈತ ಜ್ಞಾನಿಗಳು ಯಾರೋ ಮಾಡಿದ್ದು, ಅವರು ತಮ್ಮ ಹೆಸರನ್ನು ಹೇಳ್ಕೊಂಡಿಲ್ಲ, ಆದ್ದರಿಂದ ಯಾರದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಅಜ್ಞಾನ ಕರ್ತೃ ವ್ಯಾಖ್ಯಾನ ಅಂತೇಳಿ ಪುಸ್ತಕದಲ್ಲಿ ಉಲ್ಲೇಖ ಮಾಡಿ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ನೋಡಿದ್ದೀವಿ ಆ ಮಂತ್ರಕ್ಕೆ. ಈಗ ನಾವು ಈ 2 ಯಜುರ್ವೇದದ ಎಕ್ಸ್ಟ್ರಾ ಮಂತ್ರಗಳಿರುವಂಥದ್ದು ಅಂದ್ರೆ ಯಜುರ್ವೇದ ಪುರುಷ ಸೂಕ್ತದಲ್ಲಿ 17 ಮಂತ್ರ, 17th ಮಂತ್ರ. ಅದು ಹೀಗೆ ಇರುವಂಥದ್ದು: ಧಾತಾ ಪುರಸ್ತಾದ್ ಯಮುದಾಜಹಾರ ಶಕ್ರ ಪ್ರವಿದ್ವಾನ್ ಪ್ರತಿಶಶ್ಚತಶ್ರ ತಮೇವಂ ವಿದ್ವಾನ್ ಅಮೃತಯ ಭವತಿ ನಾನ್ಯ ಪಂಥಾ ಅಯನಾಯ ವಿದ್ಯತೆ ಅನ್ನುವ ಮಂತ್ರ. ಈ ಮಂತ್ರ ಅರ್ಥ ಏನು ಅನ್ನುವುದನ್ನು ನಾವು ನೋಡೋಣ. ಇದು ಪದಚ್ಛೇದ ಬಹಳ ಸುಲಭ, ಇದರಲ್ಲಿ ಎಲ್ಲದರಲ್ಲಿ ಕೂಡ ಪದಚ್ಛೇದ ಅಷ್ಟು ಕಷ್ಟ ಅಲ್ಲ. ಯಾಕಂದ್ರೆ ಸಪರೇಟ್ ಆಗಿ ಆಲ್ರೆಡಿ ಧಾತ ಪುರಸ್ತಾತ್ ಎಂ ಉದಾಜಹಾರ ಅನ್ನೋದು ಉತ್ ಆ ಜಹಾರ ಅಂತ ಬಿಡಿಸಬಹುದು. ಜಹಾರ ಅನ್ನುವುದು ಪಾಸ್ಟ್ ಟೆನ್ಸ್ ನಲ್ಲಿ ಇರುದು ಕೂಡ, ಅದೆಲ್ಲ ಕಾಲಕ್ಕೆ ಸಂಬಂಧಪಟ್ಟದ್ದು. ಉತ್ ಆ ಅನ್ನುವುದು ಎರಡು ಕೂಡ ಉಪಸರ್ಗಗಳು, ಎಂ ಉತ್ ಆ ಜಹಾರ ಅಂತೇಳಿ. ಅದಕ್ಕೆ ಅಲ್ಲಿ ಆ ವಿಧವಾದ ಪದಚ್ಛೇದ. ಆಮೇಲೆ ಶಕ್ರ ಪ್ರವಿದ್ವಾನ್ ಪ್ರದಿಶಃ ಚತಸ್ರ ತಂ ಏವಂ ವಿದ್ವಾನ್ ಅಮೃತ ಇಹ ಭವತಿ ನ ಅನ್ಯ ಪಂಥ ಅಯನಾಯ ವಿದ್ಯತೆ. ಸೊ ಆಲ್ಮೋಸ್ಟ್ ಸುಸ್ಪಷ್ಟವಾಗಿ ಇರುವಂತಹ ಪದಚ್ಛೇದವೇ. ಇದಕ್ಕೆ ರಾಯರ ವ್ಯಾಖ್ಯಾನ ಏನು ಅಂತ ನಾವು ನೋಡಿದಾಗ, ಧಾತ ಅಂತ ಶುರು ಆಗತ್ತೆ. ಧಾತ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಈ ಬ್ರಹ್ಮಾಂಡದ ಸೃಷ್ಟಿಯನ್ನು ಧರಿಸಿ ಧಾರಣೆ ಪೋಷಣೆಗಳು ಮಾಡುವಂತಹ ಚತುರ್ಮುಖ ಬ್ರಹ್ಮದೇವರು ಭಗವಂತನ ಆಜ್ಞೆಯಂತೆ ಮಾಡ್ತಾ ಇದ್ದಾರೆ. ಅಂತಹ ಚತುರ್ಮುಖ ಬ್ರಹ್ಮದೇವರು ಪುರಸ್ತಾತ್ ಧಾತ ಪುರಸ್ತಾತ್ ಪುರಸ್ತಾತ್ ಪುರಹ ಪುರಸ್ತಾತ್ ಅಂದ್ರೆ ಪೂರ್ವಂ ಮುಂದೆ ಯಾವಾಗ ಅಂದ್ರೆ ಮುಂದೆ ಆದಿ ಸೃಷ್ಟಿಯಲ್ಲಿ, ಸೃಷ್ಟಿ ಮೊದಲಿನಲ್ಲಿ ಬಹಳ ಕಾಲದ ಹಿಂದೆ, ಮುಂದೆ ಎಲ್ಲರಿಕ್ಕಿಂತಲೂ ಮುಂದೆ ಪೂರ್ವಂ ಅಂಥೇಳಿ. ಎಂ ಎಂ ಅಂದ್ರೆ ಯಾರನ್ನಾದರೆ, ಎಂ ಪುರುಷಂ ಎಂ ಅಂದ್ರೆ ಯಾವ ಪುರುಷ, ಯಾಕಂದ್ರೆ ಇದು ಪುರುಷ ಸೂಕ್ತ. ಮೊದಲಿಂದ ಬಂದ ರೀತಿಯಲ್ಲಿ ಸಹಸ್ರ ಶೀರ್ಷ ಪುರುಷ ಅಂತ ಶುರು ಆಗತ್ತೆ. ಆ ಪುರುಷ ನಾಮಕ ಪರಮಾತ್ಮನನ್ನು ವರ್ಣನೆ ಮಾಡುತ್ತೆ. ನಾವು ಶುರು ಮಾಡ್ಲಿಕ್ಕೆ ಮುಂಚೆ ಒಂದ್ಸಾರಿ ಋಷಿ ದೇವತೆ ಛಂದಸ್ಸು ನಿಮ್ಗೆ ಒಂದೊಂದ್ಸಾರಿ ಸ್ಮರಣೆ ಮಾಡಬೇಕು. ಇದಕ್ಕೆ ಋಷಿ ನಾರಾಯಣ ನಾಮಕನಾದ ಪರಮಾತ್ಮ ಅವನೇ ಋಷಿಯಾಗಿದ್ದಾನೆ, ಪುರುಷ ನಾಮಕ ಪರಮಾತ್ಮ ಅವನು ದೇವತೆಯಾಗಿದ್ದಾನೆ, ಪ್ರತಿಪಾದ್ಯ ದೇವತೆ. ಛಂದಸ್ಸು ನಾವು ನೋಡಿದಂತೆ ಮೋಸ್ಟ್ಲಿ ಅನುಷ್ಠುಪ್ ಛಂದಸ್ಸಲ್ಲಿರುವಂಥದ್ದು ಕೊನೆಯ 3 ಮಂತ್ರಗಳು ಯಜುರ್ವೇದದಲ್ಲಿ, ಇಲ್ಲ ಕೊನೆಯ 1 ಮಂತ್ರ ಋಗ್ವೇದದಲ್ಲಿ, ಅದು ತ್ರಿಷ್ಟುಪ್ ಛಂದಸ್ಸಲ್ಲಿರುವಂಥದ್ದು. ಸೊ ಅದನ್ನು ಕಂಟಿನ್ಯೂ ಮಾಡೋಣ. ಸೊ ಅಲ್ಲಿ ಧಾತ ಪುರಸ್ತಾತ್ ಎಂ ಉತ್ ಆ ಜಹಾರ ಅಂತೇಳಿ, ಎಂ ಯಾವನನ್ನಾದ್ರೆ, ಯಾವ ಪುರುಷನಾಮಕ ಪರಮಾತ್ಮನನ್ನಾದ್ರೆ, ಪ್ರಾಗುಕ್ತ ಮಹಿಮವಂತಂ ಅಂತ ಹೇಳ್ತಾರೆ ರಾಯರು ಹೇಳುವಾಗ. ಎಂ ಪುರುಷಂ, ಯಾವ ಪುರುಷನಾಮಕ ಪರಮಾತ್ಮ, ಪ್ರಾಗುಕ್ತ ಮಹಿಮವಂತಂ, ಮುಂದೆ ಹೇಳಲ್ಪಟ್ಟಿರುವಂತಹ ಮಹಿಮಾ ಸ್ವರೂಪನಾಗಿರುವವನು. ಸಹಸ್ರ ಶೀರ್ಷ ಅಂತ ಹೇಳಿದ್ದನ್ನು ಹಿಡ್ಕೊಂಡು ನಾವು ಲಾಸ್ಟ್ ಮಂತ್ರದವರೆಗೂ ನೋಡಿದಂತೆ, ಅವನು ಎಲ್ಲ ಮಹಿಮೆಗಳಿಂದಲೂ ಕೂಡಿರುವವನು, ಸರ್ವ ಮಹಿಮೋಪೇತನಾಗಿದ್ದಾನೆ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವ ಅಭಿವದನ್ಯದಾಸ್ತಿ ಅಂತವರು ಹೇಳಿದಷ್ಟರಲ್ಲಿ ಎಲ್ಲ ಅವನ ಮಹಿಮಾ ವರ್ಣನೆಯೇ ಆಗಿದೆ. ಅಂತಹ ಮಹಿಮಾ ಸ್ವರೂಪನಾದ ಆ ಯಾವ ಪುರುಷನಾಮಕ ಪರಮಾತ್ಮನನ್ನಾದರೆ ಚತುರ್ಮುಖ ಬ್ರಹ್ಮದೇವರು ಉದಾಜಹಾರ. ಈ ಜಹಾರ ಶಬ್ದಕ್ಕೆ ರಾಯರ ವ್ಯಾಖ್ಯಾನದಲ್ಲಿ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಅದು ಸೊಗಸಾದ ಅರ್ಥ, ಅದೇ ಇರುವಂತಹ ಅರ್ಥ ಸಂಸ್ಕೃತದಲ್ಲಿ. ಬೇರೆ ವ್ಯಾಖ್ಯಾನದಲ್ಲಿ ನಾವು ಇನ್ನೊಂದು ವ್ಯಾಖ್ಯಾನ ನೋಡ್ಲಿಕ್ಕೆ ಹೋಗ್ತೇವೆ, ಐದನೇ ವ್ಯಾಖ್ಯಾನ ಅಜ್ಞಾತ ಕರ್ತೃ ವ್ಯಾಖ್ಯಾನ. ಅದರಲ್ಲಿ ಕೂಡ ಶಬ್ದಕ್ಕೆ ಯಂ ಪುರುಷಂ ಪ್ರಾಗುಕ್ತ ಮಹಿಮಂತಂ ಉದಾಜಹಾರ ಅನ್ನುವ ಶಬ್ದ ಯಾವುದಿದೆ, ಉದಾಜಹಾರ ಅಂತ ಹೇಳಿದರೆ ರಾಯರು ಕೊಟ್ಟಿರುವ ಅರ್ಥ ಪ್ರಖ್ಯಾತಿ ಪಡಿಸುವುದಾನೆ ಅಂತೇಳಿ. ಈ ಅಜ್ಞಾತ ಕರ್ತೃ ವ್ಯಾಖ್ಯಾನದಲ್ಲಿ ಅಲ್ಲಿ ಕೊಡುವಂತಹ ಅರ್ಥ ಉದಾಜಹಾರ ಅಂತ ಹೇಳಿದರೆ ಉಪದೇಶ ಮಾಡಿದನು ಅನ್ನುವ ಅರ್ಥ ಕೊಡ್ತಾರೆ. ಅದು ಆಮೇಲೆ ನೋಡೋಣ. ಬಟ್ ಇಲ್ಲಿ ಉದಾಜಹಾರ ಚತುರ್ಮುಖ ಬ್ರಹ್ಮದೇವರು ಪೂರ್ವದಲ್ಲಿ, ಅತ್ಯಂತ ಪೂರ್ವದಲ್ಲಿ ಭಗವಂತನಿಂದ ಉಪದೇಶ ಮಾಡಲ್ಪಟ್ಟವನಾಗಿದ್ದ ಕಾರಣದಿಂದ ಅವನು ಯಾವ ಪುರುಷನಾಮಕ ಪರಮಾತ್ಮನನ್ನಾದರೆ ಮುಂದೆ ಹೇಳಿದ ರೀತಿಯಲ್ಲಿ ಮಹಿಮಾ ಸಮೇತನಾದ ಆ ಪುರುಷನಾಮಕ ಪರಮಾತ್ಮನನ್ನು ಉದಾಜಹಾರ ಉತ್ಕೃಷ್ಟವಾಗಿ ಆ ಸಮಂತಾತ್ ಅಂದ್ರೆ ಎಲ್ಲ ದಿಕ್ಕುಗಳಲ್ಲಿಯೂ, ಎಲ್ಲ ರೀತಿಗಳಲ್ಲಿಯೂ, ಎಲ್ಲ ಕಾಲಗಳಲ್ಲಿಯೂ, ಎಲ್ಲ ವಿಧವಾಗಿಯೂ ಚೆನ್ನಾಗಿ ಸಮಂತಾತ್ ಚೆನ್ನಾಗಿ ಜಹಾರ ಪ್ರಖ್ಯಾಪಿತವಾನ್ ಅಂತ ಅರ್ಥ ಮಾಡ್ತಾರೆ ರಾಯರು. ಪ್ರಖ್ಯಾಪಿತವಾನ್ ಅಂದ್ರೆ ಪ್ರಕರ್ಷೇನ ಖ್ಯಾತಿಯನ್ನು ತಂದುಕೊಡುವುದು, ಅಂದ್ರೆ ಆ ಭಗವಂತನ ಮಹಿಮೆಯನ್ನು ಚತುರ್ಮುಖ ಬ್ರಹ್ಮದೇವರು ಭಗವಂತನಿಂದ ಉಪದೇಶ ಪಡೆದವರಾಗಿ ಎಲ್ಲರಿಗೂ ಕೂಡ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಅವರು ಅದನ್ನು ಪ್ರಖ್ಯಾತಗೊಳಿಸಿದ್ರು. ಅಂದರೆ ಚತುರ್ಮುಖ ಬ್ರಹ್ಮದೇವರಿಗೆ ಭಗವಂತ ಉಪದೇಶ ಮಾಡಿದೆ, ಚತುರ್ಮುಖ ಬ್ರಹ್ಮದೇವರು ಮಿಕ್ಕ ದೇವತೆಗಳಿಗೆ ಅಂದರೆ ಗರುಡವಾಯು ಶೇಷರಿಗೆ, ಅವರಿಗಿಂತ ಕೆಳಗಿರುವ ಇಂದ್ರಾದಿ ದೇವತೆಗಳಿಗೆ ಎಲ್ಲರಿಗೂ ಕೂಡ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ. ಪರಂಪರೆಯೇ ಹೇಳ್ಬೋದು, ಡೈರೆಕ್ಟ್ ಆಗಿ ಕೆಲವು ಯೋಗ್ಯತೆ ಇರುವವರಿಗೆ ಡೈರೆಕ್ಟ್ ಆಗಿ, ರುದ್ರ ಗರುಡ ಶೇಷ ರುದ್ರರಿಗೆ ಡೈರೆಕ್ಟ್ ಆಗಿ ಉಪದೇಶ ಮಾಡ್ತಾರೆ. ಮಿಕ್ಕವರಿಗೆ ಕೆಳಗಿನ ದೇವತೆಗಳಿಗೆ ಇನ್ನೊಬ್ಬರ ಒಳಗೆ ನಿಂತು ಅವರ ಮೂಲಕವಾಗಿ ಉಪದೇಶ ಮಾಡ್ತಾರೆ. ಹೀಗೆ ಆ ವಿಧವಾಗಿ ಎಲ್ಲ ದಿಕ್ಕುಗಳಲ್ಲಿ ಕೂಡ ಆ ಪುರುಷನಾಮಕ ಪರಮಾತ್ಮನನ್ನು ಪ್ರಖ್ಯಾತಿ ಪಡಿಸಿದ್ದಾರೆ. ಆ ಪರಮಾತ್ಮ ಪ್ರಖ್ಯಾತಿಗೆ ಬರುವಂತೆ ಮಾಡಿದ್ದಾರೆಯೋ, ಅಂದ್ರೆ ಅವನ ಕೀರ್ತಿಯನ್ನು ಗಾನ ಮಾಡುವುದು, ಕೀರ್ತಿಗಾನ ಮಾಡಿದ್ದು, ಅವನ ಮಹಿಮೆಯನ್ನು ಗಾನ ಮಾಡ್ತಾ ಇದ್ದಾರೆ, ತಿಳಿಸಿಕೊಡ್ತಾ ಇದ್ದಾರೆ, ಉಪದೇಶ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಆದ್ದರಿಂದ ಈ ವಿಧವಾಗಿ ಆ ಉದಾಜಹಾರ ಅನ್ನೋದಕ್ಕೆ ಪ್ರಖ್ಯಾತ ಪಡಿಸುವುದು, ಕೀರ್ತಿ ಬರುವಂತೆ ಮಾಡಿದ್ದಾನು. ಎಂ ಅಲ್ಲಿ ಸಂಸ್ಕೃತ ವ್ಯಾಕರಣದಲ್ಲಿ ಆ 8 ವ್ಯಾಖ್ಯಾನ ಪುಸ್ತಕದಲ್ಲಿ ಸಂಸ್ಕೃತ ವ್ಯಾಖ್ಯಾನ ಹೇಳುವಾಗ ಕೆಲವು ಶಬ್ದಗಳು ಮಿಸ್ ಆಗಿಬಿಟ್ಟಿದೆ, ಬಟ್ ಅರ್ಥದ ಕೊಡುವಾಗ ಅದನ್ನು ಸರಿಯಾಗಿ ಕೊಟ್ಟಿದ್ದಾರೆ. ಎಂ ಅದು ಇಲ್ಲಿ ಮಂತ್ರದಲ್ಲಿ ಇರುವಂತಹ ಶಬ್ದಗಳು. ಎಂ ಶಕ್ರಃ ಪ್ರದಿಶಃ ಚತಸ್ರಃ ಪ್ರವಿದ್ವಾನ್ ಅನ್ನುವ ಈ ಶಬ್ದಗಳು ಅಲ್ಲಿ ಲುಪ್ತವಾಗಿದೆ. ಅದನ್ನು ಸೇರಿಸಿಕೊಂಡು ಅರ್ಥವನ್ನು ಮಾಡುವಾಗ ಯಾವ ಪುರುಷನಾಮಕ ಪರಮಾತ್ಮನನ್ನಾದರೆ ಶಕ್ರಃ, ಶಕ್ರನಾಮಕ ಇಂದ್ರದೇವರು, ಇಂದ್ರನಿಗೆ ಶಕ್ರ ಅಂತ ಹೆಸರು. ಏನು ಶಕ್ರಃ ಅಂದ್ರೆ ಮುಂದತ್ತ ಶಂ ಸುಖಂ, ಅದನ್ನು ಕಂ ಆನಂದವನ್ನು, ಅದನ್ನು ರಾತಿ ಅಂದ್ರೆ ತನಕ್ಕಿಂತ ಕಳೆಗವರಿಗೆ ತಂದುಕೊಡ್ತಾನೆ, ತನಕ್ಕಿಂತ ಮೇಲೆ ಇರುವವರಿಂದ ತಾನು ಪಡೆದಿದ್ದಾನು ಅಂತಹ ದೇವೇಂದ್ರನು, ಅವನು ಶಕ್ರನಾಮಕನಾದ ದೇವೇಂದ್ರನು. ಪ್ರದಿಶಶ್ಚತಸ್ರಃ, ಚತಸ್ರಃ ಪ್ರದಿಶಃ, ಚತಸ್ರಃ ನಾಲ್ಕು, ಪ್ರದಿಶಃ ಚತಸ್ರ ಪ್ರದಿಶಃ, ಮಂತ್ರದಲ್ಲಿ ಪ್ರದಿಶಶ್ಚತಸ್ರಃ ಅನ್ನಿದೆ. ನಾವು ಅರ್ಥ ಮಾಡುವಾಗ ಚತಸ್ರಃ ಪ್ರದಿಶಃ ನಾಲ್ಕು ದಿಕ್ಕುಗಳು, ಚತಸ್ರಃ ಅಂದ್ರೆ ನಾಲ್ಕು, ಪ್ರದಿಶಃ ದಿಕ್ಕುಗಳು, ನಾಲ್ಕು ದಿಕ್ಕುಗಳಲ್ಲಿಯೂ ಕೂಡ ಅಂತಹ ಪರಮಾತ್ಮನನ್ನು ಇದ್ದಾನೆ ಅಂತ ಹೇಳಿ ಪ್ರವಿದ್ವಾನ್ ಆ ಇಂದ್ರ ತಿಳಿದುಕೊಂಡಿದ್ದಾನೆ. ಚತುರ್ಮುಖ ಬ್ರಹ್ಮದೇವರು ಪ್ರಖ್ಯಾತಿಗೆ ತಂದುಕೊಟ್ಟರೆ ಅವರಿಂದ ಉಪದೇಶ ಪಡೆದಂತಹ ಇಂದ್ರ ದೇವತೆ ಭಗವಂತನನ್ನು ನಾಲ್ಕು ದಿಕ್ಕುಗಳಲ್ಲಿಯೂ ಅವನು ಹರಡಿದ್ದಾನೆ, ಪ್ರಕಾಶಿಸುತ್ತಿದ್ದಾನೆ ಅಂತ ತಿಳಿದಿದ್ದಾನೆ ಇಂದ್ರನು. ಆ ಚತುರ್ಮುಖ ಬ್ರಹ್ಮದೇವರ ಭಗವಂತನ ಅನುಗ್ರಹದಿಂದ ಇಂದ್ರನಿಗೂ ಆ ಜ್ಞಾನ ಬಂದಿದೆ, ಅವನು ತಿಳಿದಿದ್ದಾನೆ ಪ್ರವಿದ್ವಾನ್ ಅಂತ ಹೇಳಿ. ಆಮೇಲೆ ಅಂತಹ ತಂ ಪುರುಷಂ, ಅಂತಹ ಆ ಪುರುಷನಾಮಕ ಪರಮಾತ್ಮನನ್ನು ಏವಂ, ಏವಂ ಅಂದ್ರೆ ಈ ಮಹಿಮಾ ರೀತಿಯಲ್ಲಿ, ಯಾವ ಮಹಿಮಾ, ಸಹಸ್ರ ಶಿಷ್ಯತ್ವಾದಿ ಮಹಿಮಾವತ್ ಪ್ರಕಾರೇಣ ಅಂತ ಹೇಳಿದ್ದಾರೆ. ಏವಂ ಈ ರೀತಿಯಲ್ಲಿ, ಯಾವ ರೀತಿಯಲ್ಲಿ, ಸಹಸ್ರ ಶಿಷ್ಯತ್ವಾದಿ ಮಹಿಮಾವತ್ ಪ್ರಕಾರೇಣ, ಅನಂತ ತಲೆಗಳು, ಅನಂತ ಕಾಲುಗಳು, ಅನಂತ ಸಹಸ್ರ ಅಂದ್ರೆ ಅನಂತ ವಾಚಿಯಲ್ಲಿ, ಸಾವಿರ ಅಂದ್ರೆ ಅನಂತ, ಸಾವಿರ ಅಂತ ಅವು 100 ಸಾವಿರ ಅಂತ ನಾವು ಪ್ರಯೋಗ ಮಾಡ್ತೀವಿ ಲೋಕದಲ್ಲಿ ಕೂಡ. ಅನಂತವನ್ನು ಹೇಳುವಾಗ ನೂರು ಸಾವಿರ ಅಂತ ಪ್ರಯೋಗ ಮಾಡ್ತೀವಿ. ಸಂಸ್ಕೃತದಲ್ಲಿ ಹತ್ತು ಕೂಡ ಅನಂತತ್ವ ವಾಚ ದಶಪ್ರಮತಿ ಅಂತ ಹೇಳಿದಾಗ ಹತ್ತನ್ನು ಅನಂತ ಅಂತ ಅಂದ್ರೆ ಬಹಳ ಹೆಚ್ಚಾಗಿರುವ ಸಂಖ್ಯೆ ಅಂತ ಪ್ರಯೋಗ ಇದೆ. ಆ ವಿಧವಾಗಿ ಇತ್ಯಾದಿ ಸಹಸ್ರ ಶಿಷ್ಯತ್ವಾದಿ ಮಹಿಮಾವಂತನಾಗಿದ್ದಾನೆ ಅಂತ ಆ ಪರಮಾತ್ಮನನ್ನು ಇಹ ಈ ಲೋಕದಲ್ಲಿ ವಿದ್ವಾನ್ ತಿಳಿದದ್ದಾನು ಅಂದ್ರೆ ಈ ವಿಧವಾಗಿ ಆ ಭಗವಂತ ಇದ್ದಾನೆ ಆ ಬ್ರಹ್ಮ ಚತುರ್ಮುಖ ಬ್ರಹ್ಮದೇವರಿಂದಲೂ ಇಂದ್ರನಿಂದಲೂ ಪ್ರಖ್ಯಾತಿ ಪಡಿಸಲ್ಪಟ್ಟಂತಹ ಆ ಪರಮಾತ್ಮನನ್ನು ಯಾರಾದರೆ ತಿಳ್ಕೊಂಡಿದ್ದಾರೋ ಆ ಪುರುಷನನ್ನು ಅಂತಹ ಮಹಿಮಾ ಉಪೇತನಾಗಿದ್ದಾನೆ ಅಂತ ಈ ಲೋಕದಲ್ಲಿ ವಿದ್ವಾನ್ ತಿಳಿದಿದ್ದಾನೋ ಇಲ್ಲ ವಿದ್ವಾನ್ ಜಾನನ್ ಅಮೃತ ಭವತಿ ಅಮೃತ ಭವತಿ ಅಮೃತನ ಮೃತ ಅಂದ್ರೆ ಸಾವು ಅಮೃತನಾಗ್ತಾನೆ ಅದೇನ್ರಿ ಅಮೃತ ಅಂದ್ರೆ ಮೋಕ್ಷವನ್ನು ಪಡೆದು ಇಹಲೋಕದಲ್ಲಿ ಮೋಕ್ಷವನ್ನು ಪಡೆಯುವುದು ಹೇಗೆ ಮೋಕ್ಷವನ್ನು ಪಡೆದಿದ್ದಾನೆ ಅಂದ್ರೆ ಮುಕ್ತ ಲೋಕದಲ್ಲಿದ್ದಾನೆ ಅಂತ ಹೇಳಿ ಆದ್ರೆ ಇಹಲೋಕದಲ್ಲಿ ಇಹ ಅಮೃತೋ ಭವತಿ ಈ ಲೋಕದಲ್ಲಿ ಅಮೃತನಾಗುವುದು ಹೇಗೆ ಅಂದ್ರೆ ಅಮೃತ ಅಂದ್ರೆ ಮುಕ್ತಿಗೆ ಹೋಗಲಕ್ಕೆ ಇಲ್ಲಿ ಬಂಧ ಮುಕ್ತಿ ಆಗಬೇಕು ಆದ್ದರಿಂದ ಮುಕ್ತಿ ಪಡೆಯುವುದು ಅಂತ ಹೇಳಿದರೆ ಅದಕ್ಕೆ ಇಹಲೋಕದಲ್ಲಿ ಹುಟ್ಟು ಸಾವುಗಳು ಇಲ್ಲದೇ ಇರಬೇಕು ಆದ್ದರಿಂದ ಬಂಧ ಮುಕ್ತಿ ಅನ್ನೋದು ಇಲ್ಲಿ ಪಡೀತಾನೆ ಬಂಧ ಮುಕ್ತಿಯನ್ನು ಪಡೆದು ಅಲ್ಲಿ ಮೋಕ್ಷಕ್ಕೆ ಹೋಗ್ತಾನೆ ಆದ್ದರಿಂದ ತಿಳಿದವನು ಅವನು ಇಹ ಈ ಲೋಕದಲ್ಲಿ ಅಮೃತ ಭವತಿ ಮುಕ್ತನಾಗಿ ಬಂಧ ಮುಕ್ತನಾಗುತ್ತಾನೆ ಬಂಧ ಮುಕ್ತನಾಗಿ ಮೋಕ್ಷಯುಕ್ತನಾಗಬೇಕು ಬಂಧದಿಂದ ಮೊದಲು ಬಿಡುಗಡೆಯನ್ನು ಪಡೆದು ಆಮೇಲೆ ಮೋಕ್ಷವನ್ನು ಪಡೆಯಬೇಕು ಆದ್ದರಿಂದ ಅಮೃತ ಭವತಿ ಮುಕ್ತನಾಗ್ತಾನೆ ಅಂದ್ರೆ ಯಾರು ಹೀಗೆ ತಿಳಿತಾರೋ ಅವನು ಅವನಿಗೆ ಆ ಬಂಧ ಮುಕ್ತಿಯಾಗಿ ಮೋಕ್ಷ ಸಿಗತ್ತೆ ಅವನಿಗೆ ಅಂತ ಹೇಳ್ತಾ ಇದು ಒಂದೇ ದಾರಿ ಈ ಜ್ಞಾನ ರೀತಿಯಲ್ಲಿ ಜ್ಞಾನ ಮಾರ್ಗದಲ್ಲಿಯೇ ಮೋಕ್ಷ ಪಡೆಯಬೇಕೆ ಹೊರತು ಜ್ಞಾನವನ್ನು ಇಲ್ಲದೆ ಮೋಕ್ಷ ಪಡಿತೀನಿ ಅಂದ್ರೆ ಆಗೋದಿಲ್ಲ ಅನ್ನೋದನ್ನು ಆ ವೇದದ ಮಂತ್ರವೇ ಹೇಳತ್ತೆ ಅನ್ಯ ಪಂಥ ಅಯನಾಯ ನ ವಿದ್ಯತೆ ನಾಣ್ಯ ಪಂಥ ಅಯನಾಯ ವಿದ್ಯತೆ ಅನ್ನುವುದಕ್ಕೆ ಅನ್ಯ ಪಂಥ ಅಯನಾಯ ನ ವಿದ್ಯತೆ ವಿದ್ಯತೆ ಅನ್ನುವುದಕ್ಕೆ ನಾ ಸೇರಿಸ್ಕೋ ಅದನ್ನ ಅಲ್ಲಿ ರಿಅರೇಂಜ್ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ ನಮಗೆ ಹೀಗೆ ಯಾರಾದರೆ ತಿಳ್ಕೊಂಡಿರ್ತಾನೋ ಅಂತಹ ತಿಳುವಳಿಕೆ ಚತುರ್ಮುಖ ಬ್ರಹ್ಮದೇವರು ಇಂದ ದೇವರು ಹೀಗೆ ಅದನ್ನು ಭಗವಂತನ ಮಹಿಮೆಯನ್ನು ಹರಡಿದ್ದಾರೆ ಎಲ್ಲ ಕಡೆ ಎಲ್ಲ ಕಡೆ ಅದನ್ನು ಪ್ರಖ್ಯಾತಿಗೊಳಿಸಿದ್ದಾರೆ ಅಂತ ಯಾರು ತಿಳ್ಕೊಳ್ತಾನೋ ಅವನಿಗೆ ಮೋಕ್ಷ ಅವನಿಗೆ ಸಾಧ್ಯವಾಗತ್ತೆ ಮೋಕ್ಷ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳಿ ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅನ್ಯ ಪಂಥ ಅಯನಾಯ ನ ವಿದ್ಯತೆ ಅನ್ಯ ಜ್ಞಾನಕ್ಕಿಂತ ಜ್ಞಾನಾದನ್ಯ ಬೇರೆಯಾದದ್ದು ಯಾವುದು ಜ್ಞಾನಕ್ಕಿಂತ ಬೇರೆಯಾದದ್ದು ಪಂಥ ಮಾರ್ಗ ಉಪಾಯ ಪಂಥ ಅಂದ್ರೆ ದಾರಿ ಮಾರ್ಗ ಉಪಾಯ ಅಂತ ಅರ್ಥ ಪಂಥ ಅಯನಾಯ ಅಯನ ಅಂದ್ರೆ ಅಲ್ಲಿ ಪ್ರಯಾಣ ಮಾಡುವುದು ಎಲ್ಲಿ ಮೋಕ್ಷಕ್ಕೆ ಹೋಗುವುದು ಅಯನಾಯ ಮೋಕ್ಷಾಯ ನ ವಿದ್ಯತೆ ನಾಸ್ತಿ ಅಂದ್ರೆ ಈ ಜ್ಞಾನಕ್ಕೆ ಬಿಟ್ಟು ಬೇರೆ ದಾರಿ ಮೋಕ್ಷಕ್ಕೆ ಇಲ್ಲ ಅಂತ ಹೇಳುವಂಥದ್ದು ಇದನ್ನೇ ಬೇರೆ ಬ್ರಹ್ಮಸೂತ್ರವು ಹೇಳುತ್ತೆ ಸ್ಮೃತಿ ಪುರಾಣ ಸ್ಮೃತಿ ಜ್ಞಾನೇನೈವ ಪರಂಪದಂ ಅಂತ ಕೃಷ್ಣಗೀತೆಯಲ್ಲಿ ಹೇಳ್ತಾನೆ ಹೀಗೆ ಶ್ರುತಿ ವಾಕ್ಯಗಳು ಸ್ಮೃತಿ ವಾಕ್ಯಗಳು ಬ್ರಹ್ಮಸೂತ್ರದಲ್ಲಿ ಮೂರನೇ ಅಧ್ಯಾಯದ ಮೂರನೇ ಪಾದದಲ್ಲಿ ಬರುವಂತಹ ಒಂದು ಸೂತ್ರ ಓಂ ವಿದ್ಯೈವ ತು ನಿರ್ಧಾರಣಾತು ಓಂ ಅನ್ನುವುದು ಅಲ್ಲಿ ವಿದ್ಯಾ ಜ್ಞಾನ ಅದೇ ನಿರ್ಧಾರಣ ಮಾಡು ಅಂದ್ರೆ ಮೋಕ್ಷವನ್ನು ನಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂಥದ್ದು ಜ್ಞಾನ ಒಂದೇ ಆದ್ದರಿಂದ ಜ್ಞಾನ ವಿದ್ಯಾ ಏವತು ಅದೊಂದೇ ಮೋಕ್ಷಕ್ಕೆ ದಾರಿ ಅಂತ ಹೇಳಿ ಬ್ರಹ್ಮಸೂತ್ರ ಹೇಳುತ್ತೆ ಅಂದ್ರೆ ಜ್ಞಾನವಿಲ್ಲದೆ ಮೋಕ್ಷ ಬರುವುದಿಲ್ಲ ಆದ್ದರಿಂದ ಜ್ಞಾನವನ್ನು ಪಡೆಯುವುದಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು ನಮ್ಗೆ ಅರ್ಥ ಆಗೋದಿಲ್ಲರಿ ಅಂತ ಕೆಲವು ಜನ ಹೋಗ್ತಾರೆ ಅರ್ಥ ಆಗೋದಿಲ್ಲ ಅಂತ ಹೇಳಿದರೆ ಪ್ರಯತ್ನ ಮಾಡಲಿಕ್ಕೆ ಹೋದ್ರೆ ಹೆಜ್ಜೆ ಹೆಜ್ಜೆಗೆ ಪೂರ್ತಿ ಒಂದೇ ಸಾರಿ ಯಾರಿಗೂ ಅರ್ಥ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಅಧ್ಯಯನ ಮಾಡ್ತಾ ಜ್ಞಾನವನ್ನು ಪಡೆಯುತ್ತಾ ಮುಂದಕ್ಕೆ ಹೋಗಬೇಕು ಆದ್ದರಿಂದ ಬ್ರಹ್ಮಸೂತ್ರವು ಎಲ್ಲವೂ ಅದನ್ನು ಹೇಳುತ್ತೆ ಜ್ಞಾನ ಮಾರ್ಗದಿಂದ ಮಾತ್ರ ನಮಗೆ ಈ ಮೋಕ್ಷ ಕೈಗತವಾಗಕ್ಕೆ ಸಾಧ್ಯವಾಗಿದೆ ಅಂತ ಕರಗತವಾಗತ್ತೆ ಇಲ್ಲ ಅಂದ್ರೆ ಮೋಕ್ಷವೇ ಸಿಗುವುದಿಲ್ಲ ಅಂತ ಹೇಳಿದ್ದಾರೆ ಇದು ಐದನೇ ವ್ಯಾಖ್ಯಾನದಲ್ಲಿ ಇನ್ನು ಸ್ವಲ್ಪ ವಿಸ್ತಾರವಾಗಿ ಯಾರು ಈಗ ಸಂಕ್ಷೇಪವಾಗಿ ಹೇಳಿದ್ದಾರೆ ಅದನ್ನು ಸ್ವಲ್ಪ ಅಡಿಷನಲ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅದನ್ನ ಈ ಅಜ್ಞಾತ ಕರ್ತೃ ಯಾರು ಅಂತ ಗೊತ್ತಿಲ್ಲ ಈ ಐದನೇ ವ್ಯಾಖ್ಯಾನದಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದು ನೋಡೋಣ ಅಲ್ಲಿ ಅದಕ್ಕೆ ಈ ಮಂತ್ರ ಹೊರಡುವುದಕ್ಕೆ ಬೇಕಾದ ಒಂದು ಪೀಠಿಕೆಯನ್ನು ಹೇಳ್ತಾರೆ ಅವರು ವಿಶ್ವಾಸಾಯ ಅನ್ಯೇ ಅಪಿ ಬ್ರಹ್ಮಾದಯ ಅಪಿ ಏವಂ ವಿಧ ಪುರುಷಂ ದೃಷ್ಟ ಉಪದಿಶಂತಿ ಇತಿಹಾಸ ಧಾತಾಯಿತಿ ಅಂತೇಳಿ ಬ್ರಹ್ಮಾದಿ ದೇವತೆಗಳು ಸಹಿತ ಅನ್ಯ ಬೇರೆಯವರು ಅಂದ್ರೆ ಎಲ್ಲರೂ ಭಗವಂತನಿಕ್ಕಿಂತ ಇತರರಾದಂತಹ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಅವರು ವಿಶ್ವಾಸಾಯ ವಿಶ್ವಾಸ ಬರುವುದಕ್ಕಾಗಿ ನಂಬಿಕೆ ಹೆಚ್ಚು ಆಗುವುದಕ್ಕಾಗಿ ಅಂದ್ರೆ ಅವ್ರಿಗೆ ನಂಬಿಕೆ ಇದೆ ಬೇರೆಯವರಿಗೂ ನಂಬಿಕೆ ಹೆಚ್ಚಾಗಬೇಕಲ್ಲವಾ ಅದಕ್ಕೆ ಬೇರೆಯವರಿಗೂ ಆ ನಂಬಿಕೆ ಬರಬೇಕಂದ್ರೆ ಅವರಿಗೆ ಉಪದೇಶ ಮಾಡಬೇಕು ಆದ್ದರಿಂದ ಬ್ರಹ್ಮಾದಿ ದೇವತೆಗಳು ಏವಂವಿಧ ಪುರುಷಂ, ಈ ವಿಧವಾದಂತಹ ಮಹಿಮಾ ಸಮೇತನಾದ ಪುರುಷನನ್ನು ದೃಷ್ಟ ಅವರು ಕಂಡಿದ್ದಾರೆ, ಅವರು ನೋಡಿದ್ದಾರೆ, ಅದನ್ನು ಇತರರಿಗೆ ಉಪದಿಶಂತಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಬೇರೆಯವರಿಗೂ ಆ ಉಪದೇಶ ಮಾಡಿ ಅವರಿಗೂ ಆ ಭಗವಂತನ ಅನುಗ್ರಹ ಬರುವುದಕ್ಕೆ ಒಂದು ಸಾಧಕ ಅದನ್ನು ಸಾಧಿಸುವವರಾಗಿದ್ದಾರೆ, ಅದನ್ನು ಆಗುವಂತೆ ಮಾಡ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮ ದೇವತೆಗಳು. ಅಲ್ಲಿ ಅದನ್ನು ಈ ಮಂತ್ರ ಹೇಳುತ್ತೆ, ಧಾತ ವಿರಿಂಚ ಚತುರ್ಮುಖ ಬ್ರಹ್ಮ, ಅವನು ಧಾತ. ಪುರಸ್ತಾತ್ ಪೂರ್ವಂ, ರಾಯರು ಕೊಟ್ಟ ಅರ್ಥ ಈ ಎರಡು ಶಬ್ದಗಳಿಗೆ ಇಲ್ಲಿ ಪೂರ್ವಂ ಅಂದ್ರೆ ಆದಿಕಾಲೇ, ಅನಾದಿ ಕಾಲದಿಂದ ಸೃಷ್ಟಿಯಾದಿ ಕಾಲದಲ್ಲಿ ಕೂಡ ಯಂ ಪುರುಷಂ, ಯಾವ ಪುರುಷನಾಮಕ ಪರಮಾತ್ಮನನ್ನು, ಮಹಿಮಾ ಸಮೇತನಾದ ಪುರುಷನಾಮಕ ಪರಮಾತ್ಮನನ್ನು ಉತ್ ಆ ಜಹಾರ, ಉತ್ ಉತ್ಕೃಷ್ಟತ್ವೇನ ಅಂತೇಳಿ, ಅವನು ಅತ್ಯಂತ ಮಹಿಮಾ ಉಪೇತನಾಗಿದ್ದಾನೆ ಅಂತೇಳಿ, ಉತ್ ಉತ್ಕೃಷ್ಟತ್ವದಿಂದ ಭಗವಂತನನ್ನು ಆ ಜಹಾರ ಚೆನ್ನಾಗಿ ಸ್ವಯಂ ಸಮ್ಯಕ್ ದೃಷ್ಟ ವ್ಯಾಜಹಾರ, ಆಜಹಾರ ಅನ್ನೋ ಶಬ್ದಕ್ಕೆ ಸಮಂತ ಚೆನ್ನಾಗಿ, ಏನು ಚೆನ್ನಾಗಿ, ಚತುರ್ಮುಖ ಬ್ರಹ್ಮದೇವರು ತಾವು ಸ್ವಯವಾಗಿ ಭಗವಂತನನ್ನು ಸಮ್ಯಕ್ ದೃಷ್ಟ ಚೆನ್ನಾಗಿ ನೋಡಿದವರಾಗಿ ಮಿಕ್ಕವರಿಗೂ ಕೂಡ ಆಜಹಾರ ವ್ಯಾಜಹಾರ, ಆಜಹಾರ ಜಹಾರ ವ್ಯಾಜಹಾರ ಇವೆಲ್ಲವೂ ಕೂಡ ಸಮಾನಾರ್ಥಕವೇ, ಎಕ್ಸೆಪ್ಟ್ ಅಪ್ರಿಫಿಕ್ಸಸ್ ಎಂಫಸೈಸ್ ಮಾಡುತ್ತೆ. ಜಹಾರ ಅನ್ನುವ ಶಬ್ದ ಇಲ್ಲಿ ಉಪದೇಶ ಮಾಡಿದ್ದಾರೆ, ಆ ಜಹಾರ ಚೆನ್ನಾಗಿ ಉಪದೇಶ ಮಾಡಿದ್ದಾರೆ, ಸ್ವಯಂ ಚೆನ್ನಾಗಿ ನೋಡಿದವರಾಗಿ ಚತುರ್ಮುಖ ಬ್ರಹ್ಮದೇವರು ಇತರರಿಗೆ ಉಪದೇಶವನ್ನು ಮಾಡಿದ್ದಾರೆ, ವ್ಯಾಜಹಾರ ಉಪದೇಶ ಅಂತ ಹೇಳಿ. ತಥಾ ಅದೇ ರೀತಿಯಲ್ಲಿ ಚತಸ್ರ ಪ್ರದಿಶಃ ಪ್ರಕರ್ಷೇಣ ಉಪದೇಶ, ಪ್ರದಿಶಃ ಅನ್ನುವುದಕ್ಕೆ ನಾಲ್ಕು ದಿಕ್ಕುಗಳಲ್ಲಿ ಅಂತ ರಾಯರ ಅರ್ಥ ಮಾಡಿದ್ರೆ, ಇಲ್ಲಿ ಅಜ್ಞಾತಕತ್ವ ವ್ಯಾಖ್ಯಾನದಲ್ಲಿ ಪ್ರದಿಶಃ ಪ್ರಕರ್ಷೇಣ ದಿಶ ಅಂದ್ರೆ ಡೈರೆಕ್ಷನ್, ನಾವು ಇಂಗ್ಲಿಷ್ ನಲ್ಲಿ ಕೂಡ ನೋಡಿ ಡೈರೆಕ್ಷನ್ ಅಂದ್ರೆ ಇದು ಈಸ್ಟ್ ಡೈರೆಕ್ಷನ್ ವೆಸ್ಟ್ ಡೈರೆಕ್ಷನ್ ಅಂತೇಳಿ ಡೈರೆಕ್ಷನ್, ಅವ್ರು ಡೈರೆಕ್ಷನ್ ಕೊಟ್ಟಿದ್ದಾರೆ ನಮಗೆ, ಅಂದ್ರೆ ಇದು ಹೇಗೆ ಇರಬೇಕಂತ ನಮಗೆ ತಿಳಿಸಿಕೊಟ್ಟಿದ್ದಾರೆ, ಅದಕ್ಕೂ ಡೈರೆಕ್ಷನ್ ಅಂತ ಪ್ರಯೋಗ ಮಾಡ್ತೀವಿ. ಇದು ಹೇಗೆ ಇಂಗ್ಲಿಷ್ ನಲ್ಲಿ ಆ ಡೈರೆಕ್ಷನ್ ಅನ್ನುವುದು ಎರಡು ಅರ್ಥಗಳನ್ನು ಕೊಡುತ್ತೆ, ಒಂದು ತಿಳಿಸಿಕೊಡುವುದು, ಇನ್ನೊಂದು ದಿಕ್ಕು. ಸಂಸ್ಕೃತದಲ್ಲಿ ಕೂಡ ಆ ದಿಶಃ ಅನ್ನೋದು ಈ ಎರಡು ಅರ್ಥಗಳನ್ನೇ ಕೊಡುತ್ತೆ, ಅದೊಂದು ರಿಯಲಿ ಕೋಇನ್ಸಿಡೆನ್ಸ್. ದಿಶಃ ಅಂತ ಹೇಳಿದ ದಿಕ್ಕುಗಳು, ದಿಶಃ ಅಂದ್ರೆ ದಿಕ್ ಪ್ರದರ್ಶನೆ, ದಾರಿ ತೋರಿಸುವುದು, ಪ್ರದಿಶಃ ಅಂತ, ಅದಕ್ಕೆ ಪ್ರದಿಶಃ ಪ್ರಕರ್ಷೇನ ದಿಶಃ ಚೆನ್ನಾಗಿ ದಾರಿಯನ್ನು ತೋರಿಸುವುದು. ಆದ್ದರಿಂದ ಪ್ರದಿಶಃ ಪ್ರಕರ್ಷೇನ ಉಪದೇಶ ಚೆನ್ನಾಗಿ ಉಪದೇಶವನ್ನು ಮಾಡಿದ್ದಾರೆ ಯಾರು, ಚತುರ್ಮುಖ ಬ್ರಹ್ಮದೇವರು. ಇನ್ನೊಬ್ಬರಿಗೂ ಇತರರಿಗೂ ಕೂಡ ಅವರಿಗೂ ತಿಳಿದು ತಾವು ಸ್ವಯಂ ಭಗವಂತನನ್ನು ಕಂಡವರಾಗಿ ಇತರರಿಗೂ ಆ ಭಗವಂತನ ಅಪರೋಕ್ಷ ದರ್ಶನವಾಗಬೇಕಂತ ಹೇಳಿ ಅವರು ಚೆನ್ನಾಗಿ ಎಲ್ಲರಿಗೂ ಉಪದೇಶ ಮಾಡ್ತಾ ಇದ್ದಾರೆ. ಒಂದು ಚತಸ್ರ ಪ್ರದಿಶಃ ಅನ್ನುವುದಕ್ಕೆ ನಾಲ್ಕು, ತಥಾ ಚತಸ್ರ ಪ್ರದಿಶಃ, ಚತಸ್ರ ಅಂದ್ರೆ ಎಲ್ಲ ರೀತಿಗಳಲ್ಲಿ ನಾಲ್ಕು ಅಂತ ಹೇಳಿದ್ರೆ ಇಲ್ಲಿ ನಾಲ್ಕು ದಿಕ್ಕುಗಳು ಅಂತ ಹೇಳದೆ ನಾಲ್ಕು ಚತಸ್ರ ಅನ್ನೋದೇ ನಾಲ್ಕು ದಿಕ್ಕುಗಳು ಅಂತ ಹೇಳಿ, ಪ್ರದಿಶಃ ಅನ್ನೋದು ಪ್ರಕರ್ಷೇನ ಉಪದೇಶ ಅಂತ ಕೊಟ್ಟು, ಚತಸ್ರ ಅಂತ ಹೇಳುವುದಕ್ಕೆ ನಾಲ್ಕು ಅಂದ್ರೆ ಯಾವುದು, ನಾಲ್ಕು ದಿಕ್ಕುಗಳು, ನಾಲ್ಕು ದಿಕ್ಕುಗಳಲ್ಲಿ ಕೂಡ ಪ್ರದಿಶಃ ಪ್ರಕರ್ಷೇನ ಉಪದೇಶ ಅಂತ ಹೇಳಿ. ಅಥವಾ ನಾಲ್ಕು ಒಂದಕ್ಕೆ ನಾಲ್ಕು ದಿಕ್ಕುಗಳಂತ ಮಾತ್ರವೇ ಅರ್ಥ ಅಲ್ಲದೆ ನಾಲ್ಕು ರೂಪಗಳು, ಚತಶ್ರಹ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನುವ ಪರಮಾತ್ಮನ ನಾಲ್ಕು ರೂಪಗಳನ್ನು ಉಪದೇಶ ಮಾಡಿ, ಚತಶ್ರಹ ಉಪದೇಶ, ನಾಲ್ಕು ದಿಕ್ಕುಗಳನ್ನು ಕೂಡ ಉಪದೇಶ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಚ್ಯಾದಿ ಚತಸ್ರೋ ದಿಶೋವಾ, ಪೂರ್ವ ದಿಕ್ಕು ದಕ್ಷಿಣ ಪಶ್ಚಿಮ ಉತ್ತರ ಅನ್ನುವ ನಾಲ್ಕು ದಿಕ್ಕುಗಳಲ್ಲಿಯೂ ಅಂತಲೂ ತಕೋಬಹುದು, ಇಲ್ಲ ನಾಲ್ಕು ರೂಪಗಳಂತಲೂ ತಕೊಂಡು, ತತ್ ಸ್ವಪ್ರಾಣಿನಃ ವಾ, ಇಲ್ಲ ಆ ತತ್ಸ್ಥ ಪ್ರಾಣಿನೋ ವಾ, ಅಂದ್ರೆ ಆ ನಾಲ್ಕು ದಿಕ್ಕುಗಳಲ್ಲಿಯೂ ಅಂದ್ರೆ ಏನು, ನಾಲ್ಕು ದಿಕ್ಕುಗಳಲ್ಲಿ ಇರುವಂತಹ ಪ್ರಾಣಿಗಳಿಗೆ ಉಪದೇಶ ಮಾಡಿದ್ದಾರೆ. ಆ ಎಲ್ಲವನ್ನು ಉಪದೇಶ ಮಾಡಿದಾಗ ಪ್ರವಿದ್ವಾನ್, ಈ ಇದನ್ನು ಉಪಯೋಗಿಸಿಕೊಂಡು ಯಾರಾದರೆ ಪ್ರವಿದ್ವಾನ್ ಪ್ರಕರ್ಷೇನ ಜಾನಾತಿ, ಚೆನ್ನಾಗಿ ತಿಳ್ಕೊಳ್ಳುತ್ತಾನೋ ಭಗವಂತನ ಬಗ್ಗೆ. ಈ ಅಲ್ಲದೆ ಚತುರ್ಮುಖ ಬ್ರಹ್ಮದೇವರು ಹೀಗೆ ಉಪದೇಶ ಮಾಡಿದ್ದಾರೆ ತಿಳಿದಿದ್ದಾರೆ. ಚತುರ್ಮುಖ ಪ್ರವಿದ್ವಾನ್ ಅನ್ನುವುದು ಚತುರ್ಮುಖ ಬ್ರಹ್ಮದೇವರಿಗೂ ಮುಖ್ಯವಾಗಿ ಅನ್ವಯ ಮಾಡು, ಭಗವಂತನಿಗೆ ಸರ್ವೋತ್ತಮತ್ವೇನ ಹೇಳುವಂಥದ್ದು ಚತುರ್ಮುಖ ಬ್ರಹ್ಮದೇವರಿಗೆ. ಆಮೇಲೆ ಮಿಕ್ಕವರು ಆ ಬ್ರಹ್ಮದೇವರಿಂದ ಉಪದೇಶ ಪಡೆದಂಥವರು ಅವರು ಯಥಾಯೋಗ್ಯವಾಗಿ ಪ್ರವಿದ್ವಾನ್ ಆಗಿದ್ದಾರೆ, ಸೊ ಮಿಕ್ಕವರಿಗೂ ಅದು ಅಪ್ಲೈ ಮಾಡುವುದು ಆ ಪ್ರವಿದ್ವಾನ್ ಅನ್ನುವುದು. ಅಷ್ಟೇ ಅಲ್ಲದೆ ಶಕ್ರಹ ಯಂ ಆಜಹಾರ, ಶಕ್ರಹ ದೇವೇಂದ್ರ ಅಪಿ, ದೇವೇಂದ್ರನು ಕೂಡ ಯಾರಿಗಾದರೆ, ಸೊ ಯಂ ಪುರುಷಂ ಯಾವ ಪುರುಷನಾಮಕ ಪರಮಾತ್ಮನನ್ನಾದರೆ ಉದಾಜಹಾರ, ಇಲ್ಲಿ ನೋಡ್ರಿ ಉದಾಜಹಾರ ಅನ್ನೋದು ದೇಹಲಿ ದೀಪ ನ್ಯಾಯ ಅಂತ ನೀವು ತಕೋಬಹುದು. ಉದಾಜಹಾರ ಅನ್ನೋದು ಚತುರ್ಮುಖ ಬ್ರಹ್ಮದೇವರಿಗೂ ಅನ್ವಯ ಮಾಡುವುದು, ಶಕ್ರಹ ಇಂದ್ರನಿಗೂ. ಇಬ್ಬರಿಗೂ ಅನ್ವಯ ಮಾಡುವುದು. ಸೊ ಚತುರ್ಮುಖ ಬ್ರಹ್ಮದೇವರು ಹೇಗಾದ್ರೆ ಉದಾಜಹಾರ ಎಲ್ಲರಿಗೂ ಉತ್ಕೃಷ್ಟವಾಗಿ ಉಪದೇಶವನ್ನು ಮಾಡಿದ್ದಾರೋ, ಉತ್ಕೃಷ್ಟನೆಂದು ಉಪದೇಶ ಮಾಡಿದ್ದಾರೋ, ಹಾಗೆ ಇಂದ್ರನು ಕೂಡ ಉದಾಜಹಾರ ಅಂತ ಹೇಳ್ಕೊಳ್ಳೋದು. ಇಲ್ಲ ಪ್ರವಿದ್ವಾನ್ ಧಾತ, ಪ್ರವಿದ್ವಾನ್ ಶಕ್ರ, ಅವರು ಚೆನ್ನಾಗಿ ಉಪದೇಶ ಮಾಡಿದ್ದಾರೆ, ಪ್ರದಿಶಃ ಉದಾಜಹಾರ ಅಂತೇಳಿ ಈ ವಿಧವಾಗಿ ಉಪದೇಶ ಮಾಡಿದರೆ, ತಂ ಏವಂ ವಿದ್ವಾನ್, ಅದನ್ನು ಭಗವಂತನನ್ನು ಈ ರೀತಿಯಲ್ಲಿ ಇಷ್ಟು ಮಹಿಮಾ ಉಪೇತನಾಗಿದ್ದಾನೆ ಅಂತ ಹೇಳಿ ಯಾರಾದರೆ ತಿಳಿದಿದ್ದಾರೋ ಅಂತೇಳಿ. ಇದಕ್ಕೆ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ಇಲ್ಲಿ ಉದಾಜಹಾರ ಇದೆಲ್ಲವೂ ಮಾಡಿದ್ದಾರೆ ಹೀಗೆ ಅಂತ ಹೇಳಿ, ತಮ್ ಅಹಂ ವೇದ ಇತಿ ಪೂರ್ವೇಣ ಅನ್ವಯ. ಮುಂದಿನ ಶ್ಲೋಕ ನೀವು ಮುಂದಿನ ಮಂತ್ರ ನೋಡಿದ್ರೆ, ಅಲ್ಲಿ ಮುಂದಿನ ಮಂತ್ರವನ್ನು ಇಲ್ಲಿ ಇಟ್ಕೊಳ್ರಿ. ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೆ ಅಂತ, ಅಹಂ ಏತಂ ಪುರುಷಂ ವೇದ, ಇಂತಹ ಯಾವ ಭಗವಂತನ ಪುರುಷನಾಮಕ ಪರಮಾತ್ಮನನ್ನಾದರೆ ಚತುರ್ಮುಖ ಬ್ರಹ್ಮದೇವರು ಇಂದ್ರ ದೇವರು ಉಪದೇಶ ಮಾಡಿದ್ದಾರೋ, ಆ ಚತುರ್ಮುಖ ಬ್ರಹ್ಮದೇವರು ಇಂದ್ರ ದೇವರು ಉಪದೇಶ ಮಾಡಿದಂತಹ ಆ ಪುರುಷನಾಮಕ ಪರಮಾತ್ಮನನ್ನು ನಾನು ತಿಳಿದಿದ್ದೀನಿ ಅಂತ ವೇದ ಪುರುಷ, ವೇದಾಭಿಮಾನಿ. ನಾವು ಅದು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ವೇದಾಭಿಮಾನಿ ಪುರುಷ ಹೇಳಿದ್ದಾನೆ ಅಂದ್ರೆ, ವೇದಾಭಿಮಾನಿಗಳು ಗರುಡಾದಿ ದೇವತೆಗಳು ಅವರು ಬಂದು ಸ್ವಲ್ಪ ಕಾಲದಲ್ಲಿ ಹೊಟ್ಟೋಗ್ತಾರಲ್ವ. ವೇದ ಪುರುಷ ಹೇಳಿದ್ದಾನಂದ್ರೆ ವೇದ ಅನಾದಿ ಕಾಲದಿಂದಿರುವುದು ಯಾವ ವೇದ ಪುರುಷನನ್ನು ಹೇಳುತ್ತೆ ಅಂತೇಳಿ. ಇದು ವೇದ ಪುರುಷ ಯಾರೇ ಹೇಳಲಿ, ಅಭಿಮಾನಿತ್ವೇನ ಬಂದವರು ಅವರು ಮತ್ತು ಅದನ್ನು ಕಂಡವರ. ವೇದಾಭಿಮಾನಿಗಳು ಹೇಗೆ ಮಂತ್ರ ದ್ರಷ್ಟುಗಳು, ಹಾಗೆ ವೇದಾಭಿಮಾನಿಗಳು ಕೂಡ ಭಗವಂತ ಅಂದ್ರೆ ಗರುಡಶೇಷ ರುದ್ರರು. ಅವರು ಒಂದು ಕಾಲದಲ್ಲಿ ಭಗವಂತ ಅವರಿಗೆ ಅಭಿಮಾನತ್ವವನ್ನು ಕೊಡ್ತಾನೆ, ಅವರು ಮೋಕ್ಷಕ್ಕೆ ಹೋದಾಗ ಮತ್ತೆ ಇನ್ನೊಬ್ಬರಿಗೆ ಆ ಅಭಿಮಾನವನ್ನು ಟ್ರಾನ್ಸ್ಫರ್ ಮಾಡ್ತಾನೆ ಭಗವಂತ. ಆದ್ದರಿಂದ ಪ್ರವಾಹತಃ ಅನಾದಿತ್ವ ಇದ್ದೇ ಇದೆ. ವೇದ ಪುರುಷ ಅನ್ನುವವನು ಯಾರ ಪೊಸಿಷನ್, ಈಗ ಇದನ್ನು ಒಬ್ಬ ಪ್ರೈಮ್ ಮಿನಿಸ್ಟರ್ ಮಾಡಿದಾನೆ, ಪ್ರೆಸಿಡೆಂಟ್ ಮಾಡಿದ್ದಾನೆ ಅಂತ ಹೇಳಿದರೆ, ಪ್ರೆಸಿಡೆಂಟ್ಗೆ ಈ ಡ್ಯೂಟಿಗಳು ಅಂತ ಹೇಳಿದಾಗ, ಯಾರ ಪ್ರೆಸಿಡೆಂಟ್ ಪದವಿಗೆ ಬಂದ್ರೆ ಅವನಿಗೆಲ್ಲರಿಗೂ ಡ್ಯೂಟಿ ಇದೆ ಅಂತಿಲ್ಲ ಆ ಡ್ಯೂಟಿ. ಹಾಗೆ ವೇದಾಭಿಮಾನಿಗಳು ಆ ವೇದ ಪುರುಷ ಹೇಳಿದ್ದಾನಂದ್ರೆ ಆವಾಗ ಅಭಿಮಾನಿಯಾಗಿದ್ದ ವೇದ ಪುರುಷ ಹೇಳಿದ್ದಾನೆ ಅಷ್ಟೇ ಅಲ್ಲ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರುವ ವೇದ ಪುರುಷನು ಅದನ್ನೇ ಹೇಳ್ತಾ ಇದ್ದಾನೆ. ಅಂದ್ರೆ ಯಾರು ಯಾರಿಗೆ ಅಭಿಮಾನಿತ್ವವನ್ನು ಕೊಟ್ಟಿದ್ದಾರೆ ಅವ್ರು ಹೇಳ್ತಾನೆ, ಯಾರು ಇಲ್ಲದೇ ಇರುವಾಗ ಮಹಾಪ್ರಳಯ ಬಂದಾಗ ಭಗವಂತ ಅದನ್ನೇ ಆ ವೇದಗಳನ್ನು ಉಜ್ಜೀವನಗೊಳಿಸ್ತಾ ಇರ್ತಾನೆ, ಅದನ್ನು ಮತ್ತು ಹೇಳ್ತಾ ಉಚ್ಚಾರಣ ಮಾಡ್ತಾ ಇರ್ತಾನೆ, ಅದನ್ನ ಭಗವಂತ ಕೂಡ ತಿಳಿದಿದ್ದಾನೆ. ಆದ್ದರಿಂದ ಅಲ್ಲಿ ವೇದ ಪುರುಷ ಅಂತ ಹೇಳಿದಾಗ ಭಗವಂತನನ್ನು ಇಟ್ಕೋಬಹುದು, ಅವನೂ ಇದನ್ನು ತಿಳಿದಿದ್ದಾನೆ, ಅವನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕಂಟಿನ್ಯೂಸ್ ಆಗಿ ಅವನು ತಿಳಿದಿದ್ದಾನೆ ಅನ್ನುವುದು. ಹೀಗೆ ತಮಹಂ ವೇದ ಅನ್ನುವ ಮುಂದಿನ ಶ್ಲೋಕದಲ್ಲಿ ಅನ್ವಯ ಮಾಡ್ಕೋಬಹುದು. ತಮ್ ಏವಂ ವಿದ್ವಾನ್, ಈ ವಿಧವಾಗಿ ಪರಮಾತ್ಮನನ್ನು ಯಾರಾದರೆ ತಿಳಿದಿದ್ದಾನೋ, ಇತಿ ಉಕ್ತ ಪ್ರಕಾರೇಣವ ಅನ್ವಯ ಕಾರ್ಯ, ಇತಿ ಉತ್ತರೇಣ ವಾ ಅನ್ವಯ ಅಂದ್ರೆ ಆಮೇಲೆ ಬರುವ ಶಬ್ದ ತಮಹಂ ವೇದ ಅನ್ನುವುದರಲ್ಲಿ ಅನ್ವಯ ಮಾಡಿಕೊಳ್ಳುವುದು, ಇಲ್ಲ ಆಜಹಾರ ಉದಾಜಹಾರ ಅನ್ನುವ ಜೊತೆಯಲ್ಲಿ ಅನ್ವಯ ಮಾಡಿಕೊಳ್ಳುವುದು, ಇಲ್ಲ ಪ್ರದಿಶಃ ಅದರ ಜೊತೆಯಲ್ಲಿ ಅನ್ವಯ ಮಾಡಿಕೊಳ್ಳುವುದು, ಇಲ್ಲ ಪ್ರವಿದ್ವಾನ್, ಇವೆಲ್ಲವನ್ನು ನಾವು ಅನ್ವಯ ಮಾಡ್ಕೋಬಹುದು. ಈ ವಿಧವಾಗಿ ಅನ್ವಯ ಮಾಡ್ಕೋಬಹುದು. ಸೊ ಉತ್ತರೇಣ ವಾ ಅನ್ವಯ ಕಾರ್ಯ, ಯದ್ವಾ ಇಲ್ಲ ಅಂತ ಹೇಳಿದ್ರೆ, ಚತಸ್ರಹ ದಿಶಃ ಸರ್ವದಿಗ್ ಅವಸ್ಥಿತ ಸರ್ವವಸ್ತು ಜ್ಞಾನಿ ಸರ್ವಜ್ಞ ಧಾರಣ ಪೋಷಣಕರ್ತ ಸುಖಜ್ಞಾನ ರೂಪ ಧಾತೃ ಶಕ್ರಾದಿ ಶಬ್ದವಾಚ್ಯ ಹರಿಹಿ ಎಂ ಅಂತೇಳಿ. ಅಂದರೆ ಚತುರ್ಮುಖ ಬ್ರಹ್ಮದೇವರಿಗೂ ಇಂದ ದೇವರು ಹೀಗೆ ತಿಳಿದಿದ್ದಾರಂತ ಒಂದರ್ಥ ಮಾಡಿದರೆ, ಧಾತ ಅನ್ನುವ ಶಬ್ದ ಪರಮಾತ್ಮನಿಗೆ ಅನ್ವಯ ಮಾಡುತ್ತಾ, ಶಕ್ರ ಅನ್ನುವ ಶಬ್ದ ಪರಮಾತ್ಮನಿಗೆ ಅನ್ವಯ ಮಾಡುತ್ತಾ, ಧಾತ ಶಕ್ರ ಅನ್ನುವ ಶಬ್ದಗಳಿಂದ ವಾಚ್ಯನಾದ ಆ ಪರಮಾತ್ಮನನ್ನು ಅವನು ಎಲ್ಲ ದಿಕ್ಕುಗಳಲ್ಲಿಯೂ ಈ ವಿಷಯವನ್ನು ಆ ಭಗವಂತನ ಮಹಿಮೆಯನ್ನು ಅಂದ್ರೆ ಭಗವಂತ ತನ್ನ ಮಹಿಮೆಯನ್ನು ತಾನು ಇತರರಿಗೆ ಉಪದೇಶ ಮಾಡಬೇಕು, ಅದನ್ನು ಭಗವಂತ ಮಾಡ್ತಾ ಇದ್ದಾನೆ ಅಂಥೇಳಿ ಈ ಶಬ್ದಗಳನ್ನು ಅವನಿಗೆ ಅನ್ವಯ ಮಾಡುವುದು. ಆದ್ದರಿಂದ ಇಲ್ಲಿ ಯದ್ವಾ ಚತಶ್ರ ದಿಶ ಎಲ್ಲ ದಿಕ್ಕುಗಳಲ್ಲಿಯೂ ಇರುವಂತಹ ಸರ್ವ ವಸ್ತುಜ್ಞಾನಿ ಚತಶ್ರ ದಿಶ ಸರ್ವಜ್ಞ ವಿದ್ವಾನ್, ನಾಲ್ಕು ದಿಕ್ಕುಗಳಲ್ಲಿಯೂ ಎಲ್ಲ ದಿಕ್ಕುಗಳಲ್ಲಿಯೂ ಎಲ್ಲ ಪದಾರ್ಥಗಳಂದ್ರೆ ನಾಲ್ಕು ದಿಕ್ಕು ಅಂತ ಹೇಳುವುದು ಇನ್ ಆಲ್ ಡೈರೆಕ್ಷನ್ಸ್ ಅಂತ. ನಾಲ್ಕೆ ಅಂದ್ರೆ ಅಲ್ಲಿ ನಾಲ್ಕು ಹತ್ತು ದಿಕ್ಕುಗಳಿದ್ದು ನಾಲ್ಕೇ ಹೇಳಿದ್ದಾರಲ್ವಾ ಅಂತ ಹೇಳಿದ್ರೆ, ಈ ನಾಲ್ಕು ಅನ್ನೋದು ಸಿಂಬಾಲಿಕ್ ಅಷ್ಟೇ. ನಾಲ್ಕು ದಿಕ್ಕುಗಳು ಆಲ್ ಫೋರ್ ಡೈರೆಕ್ಷನ್ಸ್ ಅಂತೀವಿ, ಅಂದ್ರೆ ಎಲ್ಲ ಕಡೆ ಇರುವಂತಹ ಸಮಸ್ತ ವಸ್ತುಗಳು. ಆದ್ದರಿಂದ ಸರ್ವ ವಸ್ತು ಜ್ಞಾನ ಉಳ್ಳವನು ಭಗವಂತ, ಅವನು ವಿದ್ವಾನ್ ಸರ್ವಜ್ಞನಾಗಿದ್ದಾನೆ ಅಂತಹ ಪರಮಾತ್ಮ, ಅವನು ಧಾತ, ಧಾತ ಧಾರಣ ಪೋಷಣಕರ್ತ, ಸಮಸ್ತ ಪ್ರಪಂಚಕ್ಕೂ ಧಾರಣ ಪೋಷಣಕರ್ತ ಆಗಿದ್ದಾನೆ. ಆದ್ದರಿಂದ ಪರಮಾತ್ಮ ಅವನು, ಅವನು ಸುಖಜ್ಞಾನ ಸ್ವರೂಪನಾಗಿ ಧಾತೃ ಶಬ್ದ ವಾಚನಾಗಿದ್ದಾನೆ, ಶಕ್ರ ಶಬ್ದ ವಾಚನಾಗಿದ್ದಾನೆ. ಪರಮಾತ್ಮನಿಗೆ ಶಕ್ರ ಅಂತ ಹೇಳಿದ್ರೆ ಅವನಿಗೆ ಶಂ ಸುಖಂ ಇಲ್ಲ ಶಂ ಅಂತ ಹೇಳಿದೆ ಜ್ಞಾನಂ ಅಂತ ತಗೋಬಹುದು, ಕಂ ಅಂದ್ರೆ ಸುಖಂ ಅಂತ ತಗೊಂಡು ಅವು ಎಲ್ಲವರಿಗೆ ಬರುವಂತೆ ಮಾಡ್ತಾನೆ. ರಾತಿ ರಾತಿ ಲಾತಿ ಅಂದ್ರೆ ಆಗುವಂತೆ ಸುಖ ಆನಂದಗಳನ್ನು, ಜ್ಞಾನಾನಂದಗಳನ್ನು ಎಲ್ಲ ಜೀವರಾಶಿಗಳಿಗೂ ಹಂಚಿಕೊಡ್ತಾನೆ. ಆದ್ದರಿಂದ ಭಗವಂತನು ಶಕ್ರವಾಚ್ಯನ ಆಗಿದ್ದಾನೆ. ಸೊ ಇದು ಪರಮಾತ್ಮನಿಗೆ ಅನ್ವಯವಾಗುವುದು. ಇಂದ್ರನಿಗೆ ಅನ್ವಯ ಮಾಡುವಾಗ ಎಲ್ಲರಿಗೂ ಜ್ಞಾನಾನಂದ ಕೊಡುವವನು ಅಂತ ಇಂದ್ರನಿಗೆ ಹೇಳಕ್ಕೆ ಬರುವುದಿಲ್ಲ. ಆದ್ದರಿಂದ ನಿಜವಾದ ಶಕ್ರ ಮೂಲ ಅರ್ಥವನ್ನು ನೋಡಿದಾಗ ಅದು ಪರಮಾತ್ಮನಿಗೆ ಪೂರ್ಣ ಅನ್ವಯವಾಗುತ್ತೆ, ಇಂದ್ರಾದಿಗಳಿಗೆ ಯಥಾಯೋಗ್ಯವಾಗಿ ಅನ್ವಯವಾಗುತ್ತೆ ಅಷ್ಟೇ. ಆದ್ದರಿಂದ ಈ ಧಾತೃ ಶಕ್ರ ಶಬ್ದಗಳಿಂದ ವಾಚ್ಯನಾಗಿರುವಂತಹ ಸಾಕ್ಷಾತ್ ಹರಿಯೇ ಯಂ ಪದಾರ್ಥಂ ಯನ್ ನಾಮ್ನ ವ್ಯಾಜಹಾರ ವ್ಯಾಹೃತವಾನ್. ಪ್ರಪಂಚದಲ್ಲಿರುವ ಎಲ್ಲ ಪದಾರ್ಥಗಳನ್ನು ಇಲ್ಲ ತನ್ನ ಪುರುಷ ನಾಮಕ ತನ್ನದೇ ಮಹಿಮೆಯನ್ನು ಎರಡನ್ನು ತಗೋಬಹುದು. ಯಂ ಪುರುಷಂ ಎಲ್ಲ, ಯಂ ಪದಾರ್ಥಂ ಯಾವ ಯಾವ ಪದಾರ್ಥ ಇದೋ ಎಲ್ಲ ಪದಾರ್ಥವನ್ನು, ಯಾವ ಯಾವ ರೂಪಗಳಿದೋ ಎಲ್ಲವನ್ನು, ತನ್ನ ಎಲ್ಲ ರೂಪಗಳನ್ನು, ತನ್ನ ಮಹಿಮೆಯನ್ನು ವ್ಯಾಜಹಾರ ವ್ಯಾಹೃತವಾನ್ ಅದನ್ನು ಹರಡಿಸಿದ್ದಾನೆ, ಎಲ್ಲ ಕಡೆ ವ್ಯಾಪ್ತವಾಗುವಂತೆ ಮಾಡಿದ ಭಗವಂತ ಅಂತ ಹೇಳಿ ಈ ಇದು ಭಗವಂತ ಪರವಾಗಿ ಕೂಡ ನಾವು ಇದನ್ನು ಅರ್ಥ ಮಾಡಬಹುದು. ಸೊ ಈ ವಿಧವಾಗಿ ಭಗವಂತನಿಗೆ ಇದು ಹೇಳುವಂಥದ್ದು. ಸೊ ಈ ವಿಧವಾಗಿ ಇದು ಇಂದ್ರನಿಗೂ ಚತುರ್ಮುಖ ಬ್ರಹ್ಮದೇವರಿಗೂ ಸಾಕ್ಷಾತ್ ಹರಿಗೂ ಈ ಶಬ್ದಗಳನ್ನು ಅನ್ವಯ ಮಾಡ್ತಾ ಯನ್ ನಾಮ್ನ ವ್ಯಾಜಹಾರ ಅಂತ ಹೇಳಿದರೆ ಒಂದು ಪ್ರಖ್ಯಾತಿಗೊಳಿಸುವುದು, ಇನ್ನೊಂದು ವ್ಯಾಜಹಾರ ಅಂತ ಹೇಳಿದ್ರೆ ಉಪದೇಶ ಮಾಡುವುದು, ಇಲ್ಲ ವ್ಯಾಜಹಾರ ಅಂದ್ರೆ ವ್ಯಾಹೃತವಾನ್ ಅದನ್ನು ಎಲ್ಲ ಕಡೆ ಹರಡಿಸುವುದು. ಹರಡಿಸುವುದು ಅಂದ್ರೆ ಏನು, ಮಹಿಮೆಯನ್ನು, ತನ್ನ ಮಹಿಮೆಯನ್ನು ಎಲ್ಲರಿಗೂ ಪ್ರಕಟಗೊಳಿಸುವುದು, ಉಪದೇಶ ಮಾಡುವುದರ ಮೂಲಕವಾಗಿ ಪ್ರಕಟಗೊಳಿಸುವುದು, ಅದನ್ನು ದೇವತೆಗಳಿಗೆ ಅನುಭವಕ್ಕೆ ತರುವುದರ ಮೂಲಕವಾಗಿ ಪ್ರಕಟಗೊಳಿಸುವುದು. ಅಂತಹ ಪರಮಾತ್ಮನ ತಂ ಪದಾರ್ಥಂ ತಥೈವ ಲೋಕೇಪಿ ವ್ಯಾಹರತಿ ಇತಿ ಶೇಷ. ಹೀಗೆ ವ್ಯಾಹಾರ ಮಾಡುವುದಂದ್ರೆ ವ್ಯಾಹೃತವಾನ್, ವ್ಯಾಹರಿಸುವುದು, ವ್ಯಾಹರಿಸುವುದನ್ನು ಹರಡಿಸುವುದು, ಎಲ್ಲರಿಗೆ ಎಲ್ಲ ಕಡೆ ಅದು ಇರುವಂತೆ ಮಾಡುವುದು, ಎಲ್ಲರಿಗೆ ತಿಳಿದು ಬರುವಂತೆ ಮಾಡುವುದು. ಅಂತಹ ಪರಮಾತ್ಮ ಅವನಿಗೆ ನಾನು ತಿಳಿದಿದ್ದೀನಿ ಅಂತೇಳಿ ವೇದಪುರುಷ ಹೇಳಿದೆ. ಏವಂ ಪೂರ್ವೋಕ್ತ ರೀತಿಯ ಶ್ರೀಹರಿ ಧ್ಯಾನಾದಿನ ಕಿಂ ಫಲಂ ಭವತಿ ಇತಿ ಆಕಾಂಕ್ಷಾಯಾಂ ತದ್ ಅಪರೋಕ್ಷ ಜ್ಞಾನ ಫಲಮಾಹ ತಮೇವ ಇತಿ. ತಂ ಪುರುಷಂ ಏವಂ ವಿದ್ವಾನ್. ಆ ಪರಮಪುರುಷನನ್ನು ಈ ಮಹಿಮಾ ಸಹಸ್ರ ಶಿಷ್ಯತ್ವಾದಿ ಪೂರ್ವೋಕ್ತ ಮಹಿಮಾ ಉಪೇತಂ, ಆ ಮಹಿಮೆಗಳಿಂದ ಕೂಡಿದವನ ಪರಮಾತ್ಮನನ್ನು ವಿದ್ವಾನ್ ಶ್ರವಣ ಮನನ ಧ್ಯಾನ ಪೂರ್ವಕಂ ಯೋ ಅಪರಃ ಕ್ಷತೋ ಜಾನಾತಿ. ಯಾರಾದರೆ ಬೇರೆಯವರು ಪರಮಾತ್ಮನ ಮೂಲಕವಾಗಿ ಇಲ್ಲ ಪರಮಾತ್ಮನಿಂದ ಅನುಗ್ರಹಿತರಾದಂತಹ ಚತುರ್ಮುಖ ಬ್ರಹ್ಮ ಇಂದ್ರಾದಿ ದೇವತೆಗಳ ಮೂಲಕವಾಗಿ ಇದನ್ನು ಯಾರಾದರೆ ತಿಳ್ಕೊಳ್ತಾರೋ ಅಂತಹ ಸಂಸಾರದಲ್ಲಿರುವವನು ಇಹ ಈ ಸಂಸಾರದಲ್ಲಿ ಸಂಸಾರಿಷು ವಸನ್ ಸ ಪುಮಾನ್. ಅಂತಹ ವ್ಯಕ್ತಿ ಪುರುಷ ಮನುಷ್ಯ ಇರಬಹುದು, ದೇವತೆ ಸಾಮಾನ್ಯ ದೇವತೆ ಇರಬಹುದು, ಇಲ್ಲ ಜೀವೋತ್ತಮನಾದ ಒಂದು ಮನುಷ್ಯ ಇರಬಹುದು, ಇಲ್ಲ ಜೀವೋತ್ತಮತ್ವ ಜೀವೋತ್ತಮನಾದ ವಾಯುದೇವರನ್ನು ಹಿಡ್ಕೊಂಡು ಜೀವರಲ್ಲಿ ಮುಕ್ತಿಯೋಗ್ಯರಾದಂತಹ ಸಮಸ್ತ ಜೀವರಾಶಿಗಳು ಎಲ್ಲರನ್ನೂ ನಾವು ಇಟ್ಟುಕೋಬಹುದು. ಇವು ಯಾರಾದರೆ ಹೀಗೆ ತಿಳ್ಕೊಂಡಿದ್ದಾರೋ ಇಹ ಸಂಸಾರೇಶು ವಸನ್ ಸ ಪುಮಾನ್. ಅಂತಹ ಪುರುಷನಾದವನು ಭಕ್ತಿಜನ್ಯ ತತ್ ಪ್ರಸಾದದ್ವಾರ ಭಕ್ತಿಯಿಂದ ಬಂದಿರುವಂತಹ ಪರಮಾತ್ಮನ ಅನುಗ್ರಹವನ್ನು ಪಡೆದವರಾಗಿ ಅಮೃತೋ ಭವತಿ ಮುಕ್ತನಾಗಿ ಬಂಧಮುಕ್ತನಾಗಿರ್ತಾನೆ ಅಂಥೇಳಿ ದೃಷ್ಟ್ವಾ ಏವತು ಮುಚ್ಚತೆ ನಾಪರೇಣ ಯಥಾ ದೃಷ್ಟಿಯ ಪ್ರಸನ್ನ ಸನ್ ಇತ್ಯಾದೇ ಚ ಶ್ರವಣಾದಿಜನ್ಯ ಅಪರೋಕ್ಷ ಜ್ಞಾನಂ ತತ್ ಪ್ರಸಾದದ್ವಾರ ಮೋಕ್ಷ ಸಾಧನಮಿತಿ ಜ್ಞೇಯಂ. ಭಗವಂತನನ್ನು ದೃಷ್ಟ್ವಾ ಏವ ಅಪರೋಕ್ಷದಿಂದ ಕಂಡವರು ಮಾತ್ರ ಆ ಜ್ಞಾನದ ಮೂಲಕವಾಗಿ ಯಾರು ಪಡೀತಾರೋ ಭಗವಂತನಿರ್ತಾರೋ ಅವರು ಮಾತ್ರ ಮುಚ್ಚತೆ ನಾಪರೇಣ ಅವರು ಮಾತ್ರ ಜ್ಞಾನದಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಹೊರತು ಬೇರೆ ರೀತಿಯಲ್ಲ, ಬೇರೆ ರೀತಿಯ ಮುಕ್ತಿ ಪಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಯಥಾ ದೃಷ್ಟಿಯ ಪ್ರಸನ್ನ ಸನ್ ಇತ್ಯಾದೇಶ್ಚ. ಈ ಇತರ ಸ್ಮೃತಿ ವಾಕ್ಯಗಳಿಂದಲೂ ಕೂಡ ಭಗವಂತನನ್ನು ಇತ್ಯಾದಿ ರೀತಿಗಳಲ್ಲಿ ಶ್ರವಣ ಮನನಾದಿ ಕಾರ್ಯಗಳಿಂದ ಮಾರ್ಗಗಳಿಂದ ಹುಟ್ಟಿರುವಂತಹ ಅಪರೋಕ್ಷ ಜ್ಞಾನದಿಂದ ಆ ಭಗವಂತನ ಅನುಗ್ರಹ ದ್ವಾರ ಮೋಕ್ಷವನ್ನು ಪಡೆಯುತ್ತಾರೆ, ಅದೇ ಮೋಕ್ಷ ಸಾಧನ ಅಂತ ತಿಳಿಯಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅನ್ಯ ಪೂರ್ವೋಕ್ತ ರೀತಿಯ ಶ್ರವಣಾದಿ ಜನ್ಯ ಅಪರೋಕ್ಷ ಜ್ಞಾನಾತ್ ಭಿನ್ನ ಪಂಥಾಹ ಅಯನಾಯ ನ ವಿದ್ಯತೆ. ಈ ಶ್ರವಣಾದಿಗಳ ಮೂಲಕವಾಗಿ ಅಪರೋಕ್ಷ ಜ್ಞಾನದಿಂದ ಆ ಜ್ಞಾನ ಮಾರ್ಗದಿಂದ ಮಾತ್ರ ಆ ಮೋಕ್ಷ ಸಿಗತ್ತೆ ಹೊರತು ಬೇರೆ ದಾರಿ, ಈ ಜ್ಞಾನವನ್ನು ಬಿಟ್ಟು ಬೇರೆ ಇನ್ನ ದಾರಿ ಇಲ್ಲ ಅಂಥೇಳಿ ಸರ್ವಭಿನ್ನಂ ಸಗುಣ ಸಾಕಾರಮೇವ ಪರಬ್ರಹ್ಮ ನಾರಾಯಣಾಖ್ಯಂ ಪುರುಷ ಸೂಕ್ತಾದಿ ವೇದವೇದ್ಯಂ ತದ್ ಅಪರೋಕ್ಷ ಜ್ಞಾನಾದೇವ ತಲ್ಲೋಕೆ ತದ್ ಭಿನ್ನತೆಯ ತತ್ ಸಮೀಪೇ ನಿರ್ದುಃಖ ಅಭಿವ್ಯಕ್ತ ಸ್ವರೂಪ ಅನುಭವ ಏವ ಮೋಕ್ಷ ನ ನಿರ್ಗುಣ ನಿರಾಕಾರ ಬ್ರಹ್ಮಭಾವ ಇತಿ ಭಾವ. ಇಷ್ಟು ಭಗವಂತನ ಗುಣಗಾನವನ್ನು ಮಾಡುವುದರ ಮೂಲಕವಾಗಿ ಇಲ್ಲಿ ಎಲ್ಲವನ್ನು ಸಂಕಲಿಸಿ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಭಗವಂತನನ್ನು ನಿರ್ಗುಣ ನಿರಾಕಾರ ಬ್ರಹ್ಮ ಅನ್ನುವ ಭಾವದಿಂದ ನೋಡುವುದಲ್ಲ, ಅವನನ್ನು ಎಲ್ಲರಿಕ್ಕಿಂತಲೂ ಬೇರೆಯಾಗಿದ್ದಾನೆ, ಸರ್ವಭಿನ್ನನ ಸರ್ವವಿಲಕ್ಷಣನಾಗಿದ್ದಾನೆ, ಸಗುಣ ಸಾಕಾರ ಸರ್ವಗುಣ ಸಂಪೂರ್ಣನು, ಅವನಿಗೆ ಆಕಾರವಿದೆ, ಅದು ಪ್ರಾಕೃತ ಆಕಾರವಲ್ಲ, ಅಪ್ರಾಕೃತವಾದ ಆಕಾರವಿದ್ದರೂ ಕೂಡ ಜ್ಞಾನಾನಂದಮಯವಾದ ಆಕಾರವಿದೆ. ಅಂತಹ ಆಕಾರದಿಂದ ಕೂಡಿರುವಂತಹ ಪರಬ್ರಹ್ಮನನ್ನು, ನಾರಾಯಣ ರೂಪಿ ಪರಮಾತ್ಮನನ್ನು ಪುರುಷ ಸೂಕ್ತಾದಿ ವೇದವೇದ್ಯಂ, ಪುರುಷ ಸೂಕ್ತಾದಿಗಳ ಮೂಲಕವಾಗಿ ವೇದವೇದ್ಯನಾಗಿರುವಂತಹ ಪರಮಾತ್ಮನನ್ನು, ತದ್ ಅಪರೋಕ್ಷ ಜ್ಞಾನಾದೇವ, ಆ ಪರಮಾತ್ಮನ ಅಪರೋಕ್ಷ ಜ್ಞಾನದಿಂದಲೇ ತಲ್ಲೋಕೆ ಅವರವರ ಲೋಕಗಳಲ್ಲಿ ತದ್ ಭಿನ್ನತೆಯ ಆ ಭಗವಂತನಿಗಿಂತ ತಾವು ಭಿನ್ನರಾಗಿದ್ದೀವಿ ಅಂತ ತಿಳಿದು, ತತ್ ಸಮೀಪೆ ಅವನ ಸಮೀಪದಲ್ಲಿ, ಅವನು ನಮ್ಮ ಸಮೀಪದಲ್ಲಿದ್ದಾನೆ, ನಮ್ಮ ಹೃದಯ ಆಕಾಶದಲ್ಲಿ ಇದ್ದಾನೆ ಅಂತ ತಿಳಿದವರಾಗಿ, ನಿರ್ದುಃಖ ಅಭಿವ್ಯಕ್ತ ಸ್ವರೂಪ ಆನಂದ ಭೋಗ, ದುಃಖದಿಂದ ಮಿಶ್ರವಾಗದೇ ಇರುವಂತಹ ಅಭಿವ್ಯಕ್ತವಾಗಿರುವಂತಹ ಸ್ವರೂಪ ಆನಂದ ಅನುಭವವನ್ನು ಪಡೆಯುವುದು ಯಾವುದಿದೋ ಅದೇ ಮೋಕ್ಷ, ಜ್ಞಾನ ಮಾರ್ಗದಲ್ಲಿ ಬರುವಂತಹ ಅದೇ ನಿಜವಾದ ಮೋಕ್ಷ. ನಿರ್ಗುಣ ನಿರಾಕಾರಗಳ ರೀತಿಯಲ್ಲಿ ಮಾರ್ಗದಲ್ಲಿ ಹೋಗಬಾರದು, ಸರಿಯಾದ ಜ್ಞಾನದಿಂದ ಹೋಗಬೇಕು ಅಂತ ಹೇಳಿ ಇದರ ಭಾವ ಅಂತ ಹೇಳಿ ಈ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ನಾನಿಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇದ್ರೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ.